ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 26/6/2025. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ನೀವೀಗ ಸ್ತುತಿ ನಿಂದೆ ಮಾನ ಅಪಮಾನ ಸುಖ ದುಃಖ ಎಲ್ಲವನ್ನೂ ಸಹನೆ ಮಾಡಿಕೊಳ್ಳಬೇಕು. ನಿಮ್ಮ ಸುಖದ ದಿನ ಈಗ ಸಮೀಪಕ್ಕೆ ಬರುತ್ತಿದೆ. ಇಂದಿನ ಪ್ರಶ್ನೆಯಾಗಿದೆ, ಪರಮಾತ್ಮ ತಂದೆ ತಮ್ಮ ಬ್ರಾಹ್ಮಣ ಮಕ್ಕಳಿಗೆ ಯಾವೊಂದು ಎಚ್ಚರಿಕೆಯನ್ನು ನೀಡುತ್ತಾರೆ? ಉತ್ತರ, ಮಕ್ಕಳೇ, ಎಂದೂ ಕೂಡ ಪರಮಾತ್ಮ ತಂದೆಯ ಜೊತೆಗೆ ಮುನಿಸಿಕೊಳ್ಳಬೇಡಿ. ಒಂದು ವೇಳೆ ಪರಮಾತ್ಮ ತಂದೆಯ ಜೊತೆಗೆ ಮುನಿಸಿಕೊಂಡರೆ, ಸದ್ಗತಿಯ ಜೊತೆಗೆ ಮುನಿಸಿಕೊಂಡಂತೆ ಪರಮಾತ್ಮ ತಂದೆ ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡುತ್ತಾರೆ. ಪರಮಾತ್ಮ ತಂದೆಯ ಜೊತೆಗೆ ಮುನಿಸಿಕೊಂಡಂತವರಿಗೆ ಬಹಳ ಕಠಿಣ ಶಿಕ್ಷೆ ಸಿಗುತ್ತದೆ. ನೀವು ಪರಸ್ಪರರ ಜೊತೆಗೆ ಮುನಿಸಿಕೊಂಡರೆ ಅಥವಾ ಬ್ರಾಹ್ಮಣಿಯರ ಜೊತೆಗೆ ಮುನಿಸಿಕೊಂಡರೆ ಹೂ ಆಗುತ್ತಾ ಆಗುತ್ತಾ ಪುನಃ ಮುಳ್ಳಾಗಿ ಬಿಡುತ್ತೀರಾ. ಆದ್ದರಿಂದ ಬಹಳಷ್ಟು ಎಚ್ಚರಿಕೆಯಿಂದ ಇರಿ. ಇಂದಿನ ಗೀತೆಯಾಗಿದೆ, ಧೈರ್ಯ ತಾಳು ಮಾನವ, ಓಂ ಶಾಂತಿ. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳು, ಗೀತೆಯನ್ನು ಕೇಳಿದಿರಿ ತಾನೆ? ಮಕ್ಕಳಾದ ನಿಮ್ಮ ಜೀವನದಲ್ಲಿ ಅನೇಕ ಜನ್ಮದ ದುಃಖ ಇದೆ. ಈಗ ಆ ಎಲ್ಲಾ ದುಃಖ ದೂರ ಆಗಬೇಕು. ಈ ಗೀತೆಯ ಲೈನನ್ನು ನೀವೀಗ ಕೇಳಿದಿರಿ, ನಿಮಗೆ ಗೊತ್ತಿದೆ. ಈಗ ನಮ್ಮ ದುಃಖದ ಪಾತ್ರ ಪೂರ್ಣ ಆಗುತ್ತದೆ ಮತ್ತು ಪುನಃ ಸುಖದ ಪಾತ್ರ ಪ್ರಾರಂಭ ಆಗುತ್ತದೆ. ಯಾರಿಗೆ ಈ ಮಾತಿನ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿಲ್ಲವೋ ಅವರು ಯಾವುದಾದರೂ ಒಂದು ಮಾತಿನಲ್ಲಿ ಅವಶ್ಯವಾಗಿ ದುಃಖಿಗಳಾಗುತ್ತಾರೆ ಮತ್ತು ಅವಶ್ಯವಾಗಿ ದುಃಖವನ್ನೇ ನೋಡುತ್ತಾರೆ. ಇಲ್ಲಿ ಪರಮಾತ್ಮ ತಂದೆಯ ಬಳಿ ಬಂದಾಗಲೂ ಕೂಡ ಮಕ್ಕಳ ಜೀವನದಲ್ಲಿ ಯಾವುದಾದರೂ ಒಂದು ಪ್ರಕಾರದ ದುಃಖದ ಅನುಭವ ಆಗುತ್ತದೆ. ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ, ಇಲ್ಲಿ ಬಹಳಷ್ಟು ಮಕ್ಕಳಿಗೆ ತೊಂದರೆ ಆಗುತ್ತದೆ. ಯಾವಾಗ ತೀರ್ಥಯಾತ್ರೆಗೆ ಹೋಗುತ್ತಾರೋ ತೀರ್ಥಯಾತ್ರೆಯ ಸ್ಥಾನದಲ್ಲಿ ಎಲ್ಲಿ ಬಹಳಷ್ಟು ಜನರ ಗುಂಪಿರುತ್ತದೆಯೋ ಅಂತಹ ಸ್ಥಾನದಲ್ಲಿ ಇದ್ದಕ್ಕಿದ್ದಂತೆ ಮಳೆ ಬರುತ್ತದೆ. ಕೆಲವೊಮ್ಮೆ ಬಿರುಗಾಳಿ ಬೀಸುತ್ತದೆ. ಆಗ ಭಕ್ತರು ದುಃಖಿಗಳಾಗುತ್ತಾರೆ. ಯಾರು ಸತ್ಯ ಭಕ್ತರಾಗಿದ್ದಾರೋ ಅವರು ಹೇಳುತ್ತಾರೆ, ಬಿರುಗಾಳಿ ಬೀಸಿದರೂ ಪರವಾಗಿಲ್ಲ, ಮಳೆ ಬಂದರೂ ಪರವಾಗಿಲ್ಲ, ನಾವು ಭಗವಂತ ತಂದೆಯ ಬಳಿ ಹೋಗುತ್ತಿದ್ದೇವೆ ಎಂದು ತಿಳಿದುಕೊಂಡು ತೀರ್ಥಯಾತ್ರೆಗೆ ಹೋಗುತ್ತಾರೆ. ಜಗತ್ತಿನಲ್ಲಿ ಮನುಷ್ಯರ ಜೀವನದಲ್ಲಿ ಅನೇಕ ಜನ ಭಗವಂತ ಇದ್ದಾರೆ, ಅಂದರೆ ಮನುಷ್ಯರು ಅನೇಕರನ್ನು ಭಗವಂತನನ್ನಾಗಿ ಮಾಡಿಕೊಂಡಿದ್ದಾರೆ. ಯಾರು ಬಹಳಷ್ಟು ಒಳ್ಳೆಯವರಾಗಿದ್ದಾರೋ ಶಕ್ತಿಶಾಲಿಯಾಗಿದ್ದಾರೋ ಅವರು ಹೇಳುತ್ತಾರೆ, ಬಿರುಗಾಳಿ ಬೀಸಿದರೂ ಪರವಾಗಿಲ್ಲ, ಮಳೆ ಬಂದರೂ ಪರವಾಗಿಲ್ಲ. ಒಳ್ಳೆಯ ಕಾರ್ಯದಲ್ಲಿ ಸದಾ ವಿಘ್ನಗಳು ಬರುತ್ತದೆ. ವಿಘ್ನಗಳು ಬಂದ ತಕ್ಷಣ ಹೋದಂತಹ ಸ್ಥಾನದಿಂದ ಎಂದೂ ವಾಪಸ್ ಬರುವುದಿಲ್ಲ. ಅಂದರೆ ತೀರ್ಥಯಾತ್ರೆಗೆ ಹೋದಾಗ ವಿಘ್ನ ಬಂದರೆ ತೀರ್ಥಯಾತ್ರೆಯ ಸ್ಥಾನಕ್ಕೆ ಹೋಗುವುದನ್ನು ಬಿಟ್ಟು ಯಾರೂ ಹಾಗೆ ವಾಪಸ್ ಬರುವುದಿಲ್ಲ. ಕೆಲವರು ತೀರ್ಥಯಾತ್ರೆಯನ್ನು ಬಿಟ್ಟು ವಾಪಸ್ ಬರುತ್ತಾರೆ. ಕೆಲವೊಮ್ಮೆ ವಿಘ್ನ ಬರುತ್ತದೆ, ಕೆಲವೊಮ್ಮೆ ವಿಘ್ನ ಬರುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಇದು ಕೂಡ ನಿಮ್ಮ ಯಾತ್ರೆಯಾಗಿದೆ. ನೀವೀಗ ಹೇಳುತ್ತೀರಾ, ನಾವು ಬೇಹದ್ದಿನ ತಂದೆಯ ಬಳಿ ಹೋಗುತ್ತಿದ್ದೇವೆ. ಆ ಪರಮಾತ್ಮ ತಂದೆ ಸರ್ವರ ದುಃಖವನ್ನು ದೂರ ಮಾಡುವಂತಹ ತಂದೆಯಾಗಿದ್ದಾರೆ. ಈಗ ನಿಮಗೆ ನಿಶ್ಚಯ ಇದೆ. ವರ್ತಮಾನ ಸಮಯದಲ್ಲಿ ನೋಡಿ, ಮಧುಬನದಲ್ಲೂ ಎಷ್ಟು ದೊಡ್ಡ ಜನರ ಗುಂಪಿರುತ್ತದೆ. ಪರಮಾತ್ಮ ತಂದೆಗೂ ಕೂಡ ಚಿಂತೆ ಇರುತ್ತದೆ. ಏಕೆಂದರೆ ಮಕ್ಕಳ ಸಂಖ್ಯೆ ಜಾಸ್ತಿಯಾಗಿರುವ ಕಾರಣ ಇಲ್ಲಿ ಅನೇಕರಿಗೆ ತೊಂದರೆ ಆಗುತ್ತದೆ, ನೆಲದ ಮೇಲೆ ಮಲಗಬೇಕಾಗುತ್ತದೆ. ಮಕ್ಕಳನ್ನು ನೆಲದ ಮೇಲೆ ಮಲಗಿಸಬೇಕು ಎಂದು ತಂದೆ ಎಂದಾದರೂ ಇಷ್ಟಪಡುತ್ತಾರೇನು? ಆದರೆ ನಾಟಕದ ಅನುಸಾರ ಗುಂಪು ಜಾಸ್ತಿಯಾಗಿ ಬಿಡುತ್ತದೆ. ಕಲ್ಪದ ಮೊದಲೂ ಕೂಡ ಇದೇ ರೀತಿ ಮಕ್ಕಳ ಸಂಖ್ಯೆ ಜಾಸ್ತಿಯಾಗಿತ್ತು, ಪುನಃ ಈಗ ಮಕ್ಕಳ ಸಂಖ್ಯೆ ಜಾಸ್ತಿಯಾಗುತ್ತದೆ. ಈ ಮಾತಿನಲ್ಲಿ ಎಂದೂ ಕೂಡ ಯಾರಿಗೂ ದುಃಖದ ಅನುಭವ ಆಗಬಾರದು. ನಿಮಗೆ ಗೊತ್ತಿದೆ, ಶಿಕ್ಷಣವನ್ನು ಕಲಿಯುವುದರಿಂದ ಕೆಲವರು ರಾಜರಾಗುತ್ತಾರೆ, ಶಿಕ್ಷಣವನ್ನು ಕಲಿತ ನಂತರ ಕೆಲವರು ಭಿಕಾರಿಗಳಾಗಿ ಉಳಿದುಕೊಳ್ಳುತ್ತಾರೆ, ಕೆಲವರಿಗೆ ಶ್ರೇಷ್ಠ ಪದವಿ ಸಿಗುತ್ತದೆ, ಕೆಲವರಿಗೆ ಸಣ್ಣ ಪದವಿ ಸಿಗುತ್ತದೆ, ಆದರೆ ಸತ್ಯಯುಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಂಡಂತವರು ಮತ್ತು ಸಣ್ಣ ಪದವಿಯನ್ನು ಪಡೆದುಕೊಂಡವರು ಇಬ್ಬರೂ ಕೂಡ ಅವಶ್ಯವಾಗಿ ಸುಖಿಗಳಾಗಿರುತ್ತಾರೆ. ಇಲ್ಲಿ ಪರಮಾತ್ಮ ತಂದೆಗೆ ಗೊತ್ತಿದೆ. ಕೆಲವು ಮಕ್ಕಳು ಈಗಲೂ ಕೂಡ ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ಕಚ್ಚಾಗಿದ್ದಾರೆ. ಆದ್ದರಿಂದ ಆ ಮಕ್ಕಳಿಗೆ ಸ್ವಲ್ಪ ಕೂಡ ಸಹನೆಯನ್ನು ಮಾಡಿಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಅವರಿಗೆ ಸ್ವಲ್ಪ ಕಷ್ಟ ಆದರೂ ಕೂಡ ಹೇಳುತ್ತಾರೆ, ನಾನು ಯಾಕಾದರೂ ಮಧುಬನಕ್ಕೆ ಬಂದೆನೋ ಏನೋ ಎಂದು. ಅಥವಾ ಈ ಬ್ರಾಹ್ಮಣಿ ಬಲವಂತವಾಗಿ ನಮ್ಮನ್ನು ಮಧುಬನಕ್ಕೆ ಕರೆದುಕೊಂಡು ಬಂದರು ಎಂದು ಹೇಳುತ್ತಾರೆ. ಇಂತಹ ವ್ಯಕ್ತಿಗಳೂ ಕೂಡ ಇದ್ದಾರೆ. ಅವರು ಹೇಳುತ್ತಾರೆ, ಈ ಬ್ರಾಹ್ಮಣಿ ನಮ್ಮನ್ನು ಮಧುಬನಕ್ಕೆ ಕರೆದುಕೊಂಡು ಬಂದು ಇಲ್ಲಿ ಸುಮ್ಮನೆ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡಿದರು ಎಂದು. ಏಕೆಂದರೆ ನಾನು ವಿಶ್ವವಿದ್ಯಾಲಯಕ್ಕೆ ಬಂದಿದ್ದೇನೆ ಅನ್ನುವ ಸಂಪೂರ್ಣ ಪರಿಚಯ ಅವರಿಗೆ ಇರುವುದಿಲ್ಲ. ಈ ಸಮಯದಲ್ಲಿ ಈ ಶಿಕ್ಷಣವನ್ನು ಕಲಿತು ಕೆಲವರು ಭವಿಷ್ಯದಲ್ಲಿ ರಾಜರಾಗುತ್ತಾರೆ, ಇನ್ನು ಕೆಲವರು ಭವಿಷ್ಯದಲ್ಲಿ ಬಡವರಾಗಿಯೇ ಉಳಿದುಕೊಳ್ಳುತ್ತಾರೆ. ಕಲಿಯುಗದಲ್ಲಿ ಇರುವಂತಹ ಬಡವರಿಗೂ ಮತ್ತು ರಾಜರಿಗೂ ಹಾಗೂ ಸತ್ಯಯುಗದಲ್ಲಿ ಇರುವಂತಹ ಬಡವರಿಗೂ ಮತ್ತು ರಾಜರಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಈ ಕಲಿಯುಗದಲ್ಲಿ ರಾಜರೂ ಕೂಡ ದುಃಖಿಗಳಾಗಿದ್ದಾರೆ ಮತ್ತು ಭಿಕಾರಿಗಳೂ ಕೂಡ ದುಃಖಿಗಳಾಗಿದ್ದಾರೆ. ಸತ್ಯಯುಗದಲ್ಲಿ ಬಡವರು ಮತ್ತು ರಾಜರು ಇಬ್ಬರೂ ಕೂಡ ಸುಖಿಗಳಾಗಿರುತ್ತಾರೆ. ಈಗ ಇದು ಪತಿತ ಜಗತ್ತು, ವಿಕಾರಿ ಜಗತ್ತಾಗಿದೆ. ಬಲೆ ಕೆಲವರ ಬಳಿ ಬಹಳಷ್ಟು ಧನ ಸಂಪತ್ತಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಎಲ್ಲಾ ಸಂಪತ್ತು ಈಗ ಮಣ್ಣು ಪಾಲಾಗುತ್ತದೆ. ತಂದೆ ತಿಳಿಸುತ್ತಾರೆ, ನಿಮ್ಮ ಬಳಿ ಏನೆಲ್ಲಾ ಧನ ಸಂಪತ್ತಿದೆಯೋ ಅದೆಲ್ಲವೂ ಈಗ ಮಣ್ಣಿನಲ್ಲಿ ಸೇರಿ ಹೋಗುತ್ತದೆ. ನಿಮ್ಮ ಈ ಶರೀರ ಕೂಡ ಸಮಾಪ್ತಿಯಾಗುತ್ತದೆ. ಆತ್ಮ ಎಂದೂ ಮಣ್ಣು ಪಾಲಾಗುವುದಿಲ್ಲ. ಜಗತ್ತಿನಲ್ಲಿ ಬಹಳ ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ, ಬಿರ್ಲಾನಂತಹ ಶ್ರೀಮಂತರಿದ್ದಾರೆ, ಆದರೆ ಈಗ ಈ ಹಳೆಯ ಜಗತ್ತು ಬದಲಾಗುತ್ತಿದೆ ಅನ್ನುವುದು ಪಾಪ ಅವರಿಗೆ ಗೊತ್ತಿಲ್ಲ. ಒಂದು ವೇಳೆ ಈಗ ಈ ಹಳೆಯ ಜಗತ್ತು ಪರಿವರ್ತನೆ ಆಗುತ್ತದೆ ಅನ್ನುವುದು ದೊಡ್ಡ ಶ್ರೀಮಂತರಿಗೆ ಗೊತ್ತಾದರೆ ಅವರು ತಕ್ಷಣ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇಲ್ಲಿ ಭಗವಂತ ತಂದೆ ಬಂದಿದ್ದಾರೆ ಅನ್ನುವುದು ಗೊತ್ತಾದರೆ ಪುನಃ ತಂದೆಯನ್ನು ಬಿಟ್ಟು ಬೇರೆ ಎಲ್ಲಿಗೆ ಹೋಗಲು ಸಾಧ್ಯ? ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರ ಮೂಲಕವೂ ಸದ್ಗತಿ ಸಿಗಲು ಸಾಧ್ಯ ಇಲ್ಲ. ಒಂದು ವೇಳೆ ಯಾರಾದರೂ ಪರಮಾತ್ಮ ತಂದೆಯಿಂದ ಮುನಿಸಿಕೊಂಡರೆ ಅವರು ಸದ್ಗತಿಯಿಂದ ಮುನಿಸಿಕೊಂಡಿದ್ದಾರೆ ಎಂದು ಹೇಳಲಾಗುತ್ತದೆ. ಯಾರಾದರೂ ಪರಮಾತ್ಮ ತಂದೆಯ ಜೊತೆಗೆ ಮುನಿಸಿಕೊಂಡರೆ ಅವರು ಸದ್ಗತಿಯ ಜೊತೆಗೆ ಮುನಿಸಿಕೊಂಡಂತೆ. ಈ ರೀತಿ ಅನೇಕರು ಪರಮಾತ್ಮ ತಂದೆಯ ಜೊತೆಗೆ ಮುನಿಸಿಕೊಳ್ಳುತ್ತಾರೆ. ಯಾರು ಪರಮಾತ್ಮ ತಂದೆಯ ಜೊತೆಗೆ ಮುನಿಸಿಕೊಳ್ಳುತ್ತಾರೋ ಅವರು ಕೆಳಗಡೆ ಬೀಳುತ್ತಾರೆ, ಆಶ್ಚರ್ಯವಾಗಿ ಜ್ಞಾನವನ್ನು ಕೇಳುತ್ತಾರೆ, ಜ್ಞಾನದ ಬಗ್ಗೆ ನಿಶ್ಚಯ ಬುದ್ಧಿ ಉಳ್ಳವರಾಗುತ್ತಾರೆ. ಕೆಲವರು ತಿಳಿದುಕೊಳ್ಳುತ್ತಾರೆ ಅವಶ್ಯವಾಗಿ ಈ ಮಾರ್ಗವನ್ನು ಬಿಟ್ಟು ಬೇರೆ ಯಾವ ಮಾರ್ಗವೂ ಇಲ್ಲ ಎಂದು. ಇಲ್ಲಿ ಪರಮಾತ್ಮ ತಂದೆಯ ಮೂಲಕ ನಮಗೆ ಸುಖ ಮತ್ತು ಶಾಂತಿಯ ಆಸ್ತಿ ಸಿಗುತ್ತದೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆಯವರ ಮೂಲಕ ಸುಖ ಮತ್ತು ಶಾಂತಿ ಸಿಗುವುದು ಅಸಂಭವ ಮಾತಾಗಿದೆ. ಯಾವಾಗ ಧನ ಸಂಪತ್ತು ಬಹಳಷ್ಟು ಇರುತ್ತದೆಯೋ ಆಗ ಸುಖ ಸಿಗುತ್ತದೆ, ಧನದಲ್ಲೇ ಸುಖ ಇರುತ್ತದೆ. ಮೂಲ ವಚನದಲ್ಲಿ ಎಲ್ಲಾ ಆತ್ಮರು ಶಾಂತಿಯಲ್ಲಿ ಕುಳಿತಿರುತ್ತಾರೆ. ಕೆಲವರು ನಾನು ಸದಾ ಮೂಲ ವಚನದಲ್ಲಿ ಶಾಂತಿಯಲ್ಲೇ ಕುಳಿತಿರಬೇಕು, ನಾನು ಸದಾ ಮೂಲ ವಚನದಲ್ಲೇ ಇರಬೇಕು, ಈ ಸೃಷ್ಟಿ ನಾಟಕದಲ್ಲಿ ನಾನು ಪಾತ್ರವನ್ನೇ ಮಾಡಬಾರದು, ಇಲ್ಲಿ ನನಗೆ ಪಾತ್ರ ಸಿಗಬಾರದು ಎಂದು ಹೇಳಿದರೆ, ಹೇಳಿದ ತಕ್ಷಣ ಆ ರೀತಿ ಪಾತ್ರವನ್ನು ಮಾಡದೇ ಇರಲು ಸಾಧ್ಯ ಇಲ್ಲ. ಮಕ್ಕಳಿಗೆ ಈಗ ತಿಳಿಸಲಾಗಿದೆ, ಇದು ಮಾಡಿ ಮಾಡಲ್ಪಟ್ಟಂತಹ ಆಟ ಆಗಿದೆ. ಬಹಳಷ್ಟು ಮಕ್ಕಳು ಇಂಥವರಿದ್ದಾರೆ, ಅವರು ಯಾವುದೋ ಒಂದು ಮಾತಿನಲ್ಲಿ ಸಂಶಯಕ್ಕೊಳಗಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಿಡುತ್ತಾರೆ. ಬ್ರಾಹ್ಮಣಿಯರ ಜೊತೆಗೆ ಮುನಿಸಿಕೊಂಡು ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಿಡುತ್ತಾರೆ, ಅಥವಾ ಪರಸ್ಪರರಲ್ಲಿ ಮುನಿಸಿಕೊಂಡು ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಿಡುತ್ತಾರೆ. ಈಗ ಇಲ್ಲಿಗೆ ನೀವು ಹೂ ಆಗುವುದಕ್ಕೋಸ್ಕರ ಬಂದಿದ್ದೀರಾ, ನೀವೀಗ ಅನುಭವವನ್ನು ಮಾಡುತ್ತೀರಾ. ಅವಶ್ಯವಾಗಿ ನಾನೀಗ ಮುಳ್ಳಿನಿಂದ ಹೂವಾಗುತ್ತಿದ್ದೇನೆ ಅಂದ ಮೇಲೆ ಅವಶ್ಯವಾಗಿ ಹೂವಂತೂ ಆಗಬೇಕು ತಾನೆ? ಕೆಲವರ ಮನಸ್ಸಿನಲ್ಲಿ ಸ್ವಲ್ಪ ಸಂಶಯ ಉತ್ಪನ್ನ ಆಗುತ್ತದೆ. ಇಂಥವರು ಈ ರೀತಿ ಮಾಡುತ್ತಿದ್ದಾರೆ, ಇಂಥವರು ಈ ರೀತಿ ಇದ್ದಾರೆ, ಆದ್ದರಿಂದ ನಾನು ಜ್ಞಾನದ ಶಿಕ್ಷಣವನ್ನು ಕಲಿಯಲು ಬರುವುದಿಲ್ಲ ಎಂದು ಸಂಶಯ ಬುದ್ಧಿ ಉಳ್ಳವರಾಗಿ ಕ್ಲಾಸಿಗೆ ಬರುವುದನ್ನು ಬಿಟ್ಟು ಬಿಡುತ್ತಾರೆ. ಅನ್ಯರ ಜೊತೆಗೆ ಮುನಿಸಿಕೊಂಡು ಜ್ಞಾನದ ಕ್ಲಾಸನ್ನು ಕೇಳುವುದನ್ನು ಬಿಟ್ಟು ಮನೆಯಲ್ಲೇ ಕುಳಿತುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬಲೇ ನೀವು ಎಲ್ಲರ ಜೊತೆಗೂ ಮುನಿಸಿಕೊಳ್ಳಿ, ಆದರೆ ಎಂದೂ ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಮುನಿಸಿಕೊಳ್ಳಬೇಡಿ. ಪರಮಾತ್ಮ ತಂದೆ ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡುತ್ತಾರೆ, ಶಿಕ್ಷೆ ಬಹಳಷ್ಟು ಕಠಿಣ ಆಗಿದೆ. ಗರ್ಭದಲ್ಲಿ ಯಾವ ಶಿಕ್ಷೆ ಸಿಗುತ್ತದೆಯೋ ಆ ಶಿಕ್ಷೆಯ ಸಾಕ್ಷಾತ್ಕಾರವನ್ನು ಮಾಡಿಸಲಾಗುತ್ತದೆ. ಸಾಕ್ಷಾತ್ಕಾರವನ್ನು ಮಾಡಿಸದೆ ಶಿಕ್ಷೆಯನ್ನು ನೀಡುವುದಿಲ್ಲ. ಈ ಜ್ಞಾನ ಮಾರ್ಗದಲ್ಲಿ ನಾವು ಯಾವ ತಪ್ಪನ್ನು ಮಾಡುತ್ತೇವೋ ಆ ತಪ್ಪಿನ ಸಾಕ್ಷಾತ್ಕಾರ ಕೂಡ ಆಗುತ್ತದೆ. ನೀವು ಶಿಕ್ಷಣವನ್ನು ಕಲಿಯುತ್ತಾ ಕಲಿಯುತ್ತಾ ಪರಸ್ಪರ ಜಗಳವನ್ನು ಮಾಡಿಕೊಂಡು ಹೊಡೆದಾಡಿ ಮುನಿಸಿಕೊಂಡು ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಿಟ್ಟಿದ್ದೀರಾ ಎಂದು ನಿಮಗೆ ಸಾಕ್ಷಾತ್ಕಾರ ಆಗುತ್ತದೆ. ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ, ಪರಮಾತ್ಮ ತಂದೆಯ ಮೂಲಕ ನಾನೀಗ ಶಿಕ್ಷಣವನ್ನು ಕಲಿಯಬೇಕು, ಶಿಕ್ಷಣವನ್ನು ಕಲಿಯುವುದನ್ನು ಎಂದೂ ಬಿಡಬಾರದು. ಈಗ ಇಲ್ಲಿ ನೀವು ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಮನುಷ್ಯರಿಂದ ದೇವತೆಗಳಾಗುವುದಕ್ಕೋಸ್ಕರ ನೀವೀಗ ಇಲ್ಲಿ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ. ಈಗ ನೀವು ಅಂತಹ ಸರ್ವಶ್ರೇಷ್ಠ ತಂದೆಯ ಬಳಿ ಬಂದು ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತೀರಾ. ಕೆಲವೊಮ್ಮೆ ಜಾಸ್ತಿ ಜನ ಮಧುಬನಕ್ಕೆ ಬರುತ್ತಾರೆ. ಜಾಸ್ತಿ ಜನ ಒಟ್ಟಿಗೆ ಮಧುಬನಕ್ಕೆ ಬಂದಾಗ ನಾಟಕದ ಅನುಸಾರ ಮಕ್ಕಳಿಗೆ ಇಲ್ಲಿ ಸ್ವಲ್ಪ ತೊಂದರೆ ಆಗುತ್ತದೆ. ಮಕ್ಕಳ ಜೀವನದಲ್ಲಿ ಅನೇಕ ಪ್ರಕಾರದ ಬಿರುಗಾಳಿ ಬರುತ್ತದೆ. ಮಧುಬನಕ್ಕೆ ಜಾಸ್ತಿ ಜನ ಮಕ್ಕಳು ಬಂದಾಗ ನಿಮಗೆ ಇಲ್ಲಿ ಯಾವುದೋ ಒಂದು ವಸ್ತು ಸಿಗದೇ ಇರಬಹುದು. ಇದೇನು ದೊಡ್ಡ ವಿಷಯ ಅಲ್ಲ. ಯಾವುದಾದರೂ ವಸ್ತು ಸಿಗದೇ ಇದ್ದರೆ ಅದೇನು ದೊಡ್ಡ ಮಾತಲ್ಲ. ಯಾವಾಗ ಸಾವು ಸಮ್ಮುಖಕ್ಕೆ ಬರುತ್ತದೆಯೋ, ಅಂದರೆ ಸಾವು ಬರುವ ಸಮಯ ಬರುತ್ತದೆಯೋ, ಆಗ ಅಜ್ಞಾನಿ ಮನುಷ್ಯರು ಕೂಡ ಹೇಳುತ್ತಾರೆ, ನಾನು ಅಂತಹ ಯಾವ ಪಾಪವನ್ನು ಮಾಡಿದ್ದೇನೆ, ನೀವು ನನಗೆ ಏಕೆ ಹೊಡೆಯುತ್ತಿದ್ದೀರಾ ಎಂದು. ರಕ್ತದ ನದಿ ಹರಿಯುವಂತಹ ಪಾತ್ರ ಎಂದು ಅಂತಿಮ ಪಾತ್ರಕ್ಕೆ ಕರೆಯಲಾಗುತ್ತದೆ. ಅಂತಿಮ ಸಮಯದ ಪಾತ್ರಕ್ಕೆ ರಕ್ತದ ನದಿ ಹರಿಯುವಂತಹ ಪಾತ್ರ ಎಂದು ಕರೆಯಲಾಗುತ್ತದೆ. ಇದ್ದಕ್ಕಿದ್ದಂತೆ ಬಾಂಬ್ಗಳು ಬೀಳುತ್ತದೆ, ಬಹಳಷ್ಟು ಜನ ಸಾಯುತ್ತಾರೆ. ಅಂದ ಮೇಲೆ ರಕ್ತದ ನದಿ ಹರಿಯಿತು ತಾನೆ? ಅಜ್ಞಾನಿ ಮನುಷ್ಯರು ಆ ಸಮಯದಲ್ಲಿ ಬಹಳಷ್ಟು ಕೂಗುತ್ತಾರೆ. ಆ ಸಮಯದಲ್ಲಿ ಮಕ್ಕಳಾದ ನೀವು ಬಹಳಷ್ಟು ಖುಷಿಯಲ್ಲಿ ಇರುತ್ತೀರಾ, ಏಕೆಂದರೆ ನಿಮಗೆ ಗೊತ್ತಿದೆ ಈ ಜಗತ್ತಿನ ವಿನಾಶ ಆಗಲೇಬೇಕು, ಅನೇಕ ಧರ್ಮದ ವಿನಾಶ ಆಗಲೇಬೇಕು. ಅನೇಕ ಧರ್ಮದ ವಿನಾಶ ಆಗದೇ ಇದ್ದರೆ ಹೇಗೆ ಒಂದು ಸತ್ಯ ಧರ್ಮದ ಸ್ಥಾಪನೆ ಆಗಲು ಸಾಧ್ಯ? ಸತ್ಯಯುಗದಲ್ಲಿ ಕೇವಲ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಸತ್ಯಯುಗದ ಆದಿಯಲ್ಲಿ ಏನಿತ್ತು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಈಗ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಈಗ ಪರಮಾತ್ಮ ತಂದೆ ಬಂದಿದ್ದಾರೆ. ಎಲ್ಲರನ್ನು ಪುರುಷೋತ್ತಮರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ. ಪರಮಾತ್ಮ ತಂದೆ ಸರ್ವರಿಗೂ ತಂದೆಯಾಗಿದ್ದಾರೆ. ಈಗ ಈ ನಾಟಕವನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ. ಎಲ್ಲರೂ ಸತ್ಯಯುಗದಲ್ಲಿ ಬರುವುದಿಲ್ಲ. ಇಷ್ಟೆಲ್ಲ ಕೋಟ್ಯಾಂತರ ಆತ್ಮರು ಸತ್ಯಯುಗಕ್ಕೆ ಬರಲು ಸಾಧ್ಯ ಇಲ್ಲ. ಇದೆಲ್ಲ ವಿಸ್ತಾರವಾದ ಜ್ಞಾನದ ಮಾತಾಗಿದೆ. ಬಹಳಷ್ಟು ಜನ ಮಕ್ಕಳು ಇಂಥವರಿದ್ದಾರೆ, ಅವರು ಸ್ವಲ್ಪ ಕೂಡ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ. ಭಕ್ತಿ ಮಾರ್ಗದಲ್ಲೇ ಮುಳುಗಿಬಿಟ್ಟಿದ್ದಾರೆ. ಬುದ್ಧಿಯಲ್ಲಿ ಜ್ಞಾನ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ. ಭಕ್ತಿಯನ್ನು ಮಾಡುವಂತಹ ಅಭ್ಯಾಸ ಆಗಿಬಿಟ್ಟಿದೆ. ಭಗವಂತ ತಂದೆ ಏನನ್ನು ಬೇಕಾದರೂ ಮಾಡಬಹುದು ಎಂದು ಭಕ್ತರು ಹೇಳುತ್ತಾರೆ. ಸತ್ತವರನ್ನೂ ಕೂಡ ಭಗವಂತ ತಂದೆ ಬದುಕಿಸಬಹುದು ಎಂದು ಭಕ್ತರು ಹೇಳುತ್ತಾರೆ. ಇಲ್ಲಿ ಬಾಬಾರವರ ಬಳಿ ಬರುತ್ತಾರೆ ಮತ್ತು ಹೇಳುತ್ತಾರೆ, ಇಂಥವರು ಸತ್ತು ಹೋಗಿದ್ದಾರೆ, ಇವರನ್ನು ನೀವು ಬದುಕಿಸಿ ಎಂದು. ಭಗವಂತ ಏನನ್ನು ಬೇಕಾದರೂ ಮಾಡಬಹುದು ಅಂದ ಮೇಲೆ ನೀವು ಇವರನ್ನು ಬದುಕಿಸಿ ಎಂದು ಬಾಬಾರವರಿಗೆ ಹೇಳುತ್ತಾರೆ. ಯಾರಾದರೂ ಒಳ್ಳೆಯ ಕಾರ್ಯವನ್ನು ಮಾಡಿದರೆ ಕೇವಲ ಅವರ ಮಹಿಮೆಯನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ. ಯಾರಾದರೂ ಒಳ್ಳೆಯ ಕಾರ್ಯವನ್ನು ಮಾಡಿದರೆ ಸಾವಿರಾರು ಜನ ಅವರಿಗೆ ಶಿಷ್ಯರಾಗಿ ಬಿಡುತ್ತಾರೆ. ಇಲ್ಲಿ ನಿಮ್ಮ ಬಳಿ ಬಹಳ ಕಡಿಮೆ ಜನ ಬರುತ್ತಾರೆ. ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ, ಆದರೂ ಕೂಡ ಇಲ್ಲಿ ಇಷ್ಟು ಕಡಿಮೆ ಜನ ಏಕೆ ಬರುತ್ತಿದ್ದಾರೆ? ಈ ರೀತಿ ಅನೇಕರು ಹೇಳುತ್ತಾರೆ. ಅರೆ, ಈ ಜ್ಞಾನ ಮಾರ್ಗದಲ್ಲಿ ನಾವು ಸಾಯಬೇಕಾಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಕೇವಲ ಕನರಸ ಇದೆ. ಭಕ್ತಿ ಮಾರ್ಗದಲ್ಲಿ ವೈಭವದಿಂದ ಕುಳಿತು ಗೀತಾ ಜ್ಞಾನವನ್ನು ಅನ್ಯರಿಗೆ ತಿಳಿಸುತ್ತಾರೆ. ಭಕ್ತರು ಆ ಗೀತಾ ಜ್ಞಾನವನ್ನು ಕೇಳುತ್ತಾರೆ. ಆದರೆ ಈ ಜ್ಞಾನ ಮಾರ್ಗದಲ್ಲಿ ಕನರಸದ ಮಾತೇ ಇಲ್ಲ. ಇಲ್ಲಿ ನಿಮಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕೇವಲ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ. ಮನ್ ಮನಾಭವ ಅನ್ನುವ ಶಬ್ದ ಭಗವದ್ಗೀತೆಯ ಶಬ್ದ ಆಗಿದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಒಳ್ಳೆಯದು, ಸೆಂಟರ್ನಲ್ಲಿ ಬ್ರಾಹ್ಮಣಿಯರ ಜೊತೆಗೆ ಕೆಲವು ಮಕ್ಕಳು ಮುನಿಸಿಕೊಳ್ಳುತ್ತಾರೆ. ಒಳ್ಳೆಯದು, ಬ್ರಾಹ್ಮಣಿಯರ ಜೊತೆಗೆ ಮುನಿಸಿಕೊಂಡರೆ ನೀವು ಈ ಕೆಲಸವನ್ನು ಮಾಡಿ. ಅನ್ಯ ಎಲ್ಲಾ ವ್ಯಕ್ತಿಗಳ ಸಂಘದಿಂದ ದೂರಾಗಿ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಒಬ್ಬ ತಂದೆಯನ್ನು ನೆನಪು ಮಾಡಿ. ಒಬ್ಬ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ. ಕೇವಲ ಪತಿತ ಪಾವನ ಆದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಮತ್ತು ಸ್ವದರ್ಶನ ಚಕ್ರವನ್ನು ತಿರುಗಿಸಿ. ನೀವು ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಿದರೆ ಅವಶ್ಯವಾಗಿ ನೀವು ಸ್ವರ್ಗದಲ್ಲಿ ಬರುತ್ತೀರಾ. ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸಿದರೆ ಪುರುಷಾರ್ಥವನ್ನು ಮಾಡಬೇಕು. ಇನ್ನು ನಿಮ್ಮ ಪುರುಷಾರ್ಥಕ್ಕನುಸಾರವಾಗಿ ಸ್ವರ್ಗದಲ್ಲಿ ನಿಮಗೆ ಶ್ರೇಷ್ಠ ಪದವಿ ಸಿಗುತ್ತದೆ. ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳಬೇಕು. ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳದೇ ಇದ್ದರೆ ನಿಮಗೆ ರಾಜ್ಯ ಪದವಿ ಸಿಗಲು ಸಾಧ್ಯ ಇಲ್ಲ. ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳದೇ ಇದ್ದರೆ ನೀವು ಯಾರ ಮೇಲೆ ರಾಜ್ಯವನ್ನು ಆಳುತ್ತೀರಾ? ಯಾರು ಬಹಳಷ್ಟು ಪರಿಶ್ರಮವನ್ನು ಪಡುತ್ತಾರೋ ಅವರಿಗೆ ಶ್ರೇಷ್ಠ ಪದವಿ ಸಿಗುತ್ತದೆ. ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ. ಪುರುಷಾರ್ಥವನ್ನು ಮಾಡದೆ ಯಾರೂ ಇರಲು ಸಾಧ್ಯ ಇಲ್ಲ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಸರ್ವಶ್ರೇಷ್ಠ ಪತಿತ ಪಾವನ ಪರಮಾತ್ಮ ತಂದೆಯಾಗಿದ್ದಾರೆ. ಮನುಷ್ಯರು ಬಲೆ ಮಹಿಮೆಯನ್ನು ಗಾಯನ ಮಾಡುತ್ತಾರೆ, ಆದರೆ ಆ ಮಹಿಮೆಯ ಅರ್ಥ ಅವರಿಗೆ ಗೊತ್ತಿಲ್ಲ. ಭಾರತ ದೇಶ ಎಷ್ಟೊಂದು ಶ್ರೀಮಂತ ದೇಶ ಆಗಿತ್ತು. ಭಾರತ ದೇಶ ಸ್ವರ್ಗ ಆಗಿತ್ತು. ಭಾರತ ದೇಶ ಜಗತ್ತಿನಲ್ಲೇ ಅದ್ಭುತ ಆಗಿದೆ. ಜಗತ್ತಿನ ಜನ ಮಾಯೆಯ ಏಳು ಅದ್ಭುತವನ್ನು ತೋರಿಸುತ್ತಾರೆ. ನಾಟಕದಲ್ಲಿ ಸರ್ವಶ್ರೇಷ್ಠ ಅದ್ಭುತ ಅಂದರೆ ಸ್ವರ್ಗ ಆಗಿದೆ. ಇನ್ನು ಎಲ್ಲದಕ್ಕಿಂತ ಕನಿಷ್ಠವಾದ ಅದ್ಭುತ ಅಂದರೆ ನರಕ ಆಗಿದೆ. ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಬಳಿ ಬಂದಿದ್ದೀರಾ. ನಿಮಗೆ ಗೊತ್ತಿದೆ, ಮಧುರ ತಂದೆ ನಮ್ಮನ್ನು ಬಹಳ ಶ್ರೇಷ್ಠ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಅಂದ ಮೇಲೆ ಅಂತಹ ತಂದೆಯನ್ನು ಯಾರು ಮರೆಯಲು ಸಾಧ್ಯ? ಬಲೇ ನೀವು ಹೊರಗಡೆ ಎಲ್ಲಿಗೆ ಬೇಕಾದರೂ ಹೋಗಿ, ಕೇವಲ ಒಂದು ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ, ಒಬ್ಬ ತಂದೆಯನ್ನು ನೆನಪು ಮಾಡಿ. ಪರಮಾತ್ಮ ತಂದೆ ಮಕ್ಕಳಿಗೆ ಶ್ರೀಮತವನ್ನು ನೀಡುತ್ತಾರೆ. ಇದು ಭಗವಾನ್ ವಾಚ್ ಆಗಿದೆ, ಇದು ಬ್ರಹ್ಮ ಭಗವಾನ್ ವಾಚ್ ಅಲ್ಲ. ಬೇಹದ್ದಿನ ತಂದೆ ಮಕ್ಕಳನ್ನು ಕೇಳುತ್ತಾರೆ, ಮಕ್ಕಳೇ, ನಾನು ನಿಮ್ಮನ್ನು ಎಷ್ಟೊಂದು ಶ್ರೀಮಂತರನ್ನಾಗಿ ಮಾಡಿ ಹೋಗಿದ್ದೆ, ಪುನಃ ನೀವು ಇಷ್ಟೊಂದು ದುರ್ಗತಿಯನ್ನು ಹೇಗೆ ಪ್ರಾಪ್ತಿ ಮಾಡಿಕೊಂಡಿರಿ? ಆದರೆ ಮಕ್ಕಳು ಜ್ಞಾನದ ಮಾತನ್ನು ಹೇಗೆ ಕೇಳುತ್ತಾರೆ ಅಂದರೆ ಮಕ್ಕಳಿಗೆ ಸ್ವಲ್ಪ ಕೂಡ ಜ್ಞಾನದ ಮಾತು ಅರ್ಥ ಆಗುತ್ತಿಲ್ಲ ಅನ್ನುವ ರೀತಿಯಲ್ಲಿ ಮಕ್ಕಳು ಜ್ಞಾನವನ್ನು ಕೇಳುತ್ತಾರೆ. ಕೆಲವು ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತದೆ. ಸುಖ ದುಃಖ ಸ್ತುತಿ ನಿಂದೆ ಎಲ್ಲವನ್ನೂ ಮಕ್ಕಳು ಸಹನೆ ಮಾಡಿಕೊಳ್ಳಬೇಕಾಗುತ್ತದೆ. ಈ ಕಲಿಯುಗದಲ್ಲಿ ಎಂತಹ ಮನುಷ್ಯರಿದ್ದಾರೆ ನೋಡಿ. ಪ್ರಧಾನ ಮಂತ್ರಿಗೆ ಕಲ್ಲಿನಿಂದ ಹೊಡೆಯಲೂ ಕೂಡ ವಿಚಾರವನ್ನು ಮಾಡುವುದಿಲ್ಲ. ಕೆಲವರು ಹೇಳುತ್ತಾರೆ, ಶಾಲೆಯಲ್ಲಿರುವಂತಹ ಮಕ್ಕಳ ರಕ್ತ ಬಿಸಿ ರಕ್ತ ಹೊಸ ರಕ್ತ ಎಂದು. ಮಕ್ಕಳಿಗೆ ಬಹಳಷ್ಟು ಮಹಿಮೆಯನ್ನು ಮಾಡುತ್ತಾರೆ. ಎಲ್ಲರೂ ತಿಳಿದುಕೊಂಡಿದ್ದಾರೆ ಮಕ್ಕಳ ರಕ್ತ ಭವಿಷ್ಯದ ಹೊಸ ರಕ್ತ ಆಗಿದೆ ಎಂದು. ಆದರೆ ಅದೇ ವಿದ್ಯಾರ್ಥಿಗಳೇ ದುಃಖವನ್ನು ನೀಡುವಂತಹ ವಿದ್ಯಾರ್ಥಿಗಳಾಗಿ ಬಿಡುತ್ತಾರೆ. ಕಾಲೇಜ್ಗೂ ಕೂಡ ಬೆಂಕಿಯನ್ನು ಹಚ್ಚಿಬಿಡುತ್ತಾರೆ. ಒಬ್ಬರು ಇನ್ನೊಬ್ಬರಿಗೆ ನಿಂದನೆಯನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೋಡಿ ಜಗತ್ತಿನ ಪರಿಸ್ಥಿತಿ ಏನಾಗಿದೆ. ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದರೂ ಕೂಡ ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿಲ್ಲ ಮತ್ತು ನಾಟಕದಲ್ಲಿ ಮುಖ್ಯ ಪಾತ್ರಧಾರಿ ಯಾರಾಗಿದ್ದಾರೆ ಅನ್ನುವುದು ಗೊತ್ತಿಲ್ಲ. ಅಂದ ಮೇಲೆ ಅಂತಹ ಪಾತ್ರಧಾರಿಗಳಿಗೆ ಏನೆಂದು ಹೇಳಬೇಕು. ಈ ನಾಟಕದಲ್ಲಿ ಎಲ್ಲರಿಗಿಂತ ದೊಡ್ಡವರು ಯಾರಾಗಿದ್ದಾರೋ ಅವರ ಜೀವನದ ಕಥೆಯನ್ನು ಅರ್ಥ ಮಾಡಿಕೊಳ್ಳಬೇಕು ತಾನೆ. ಆದರೆ ಮನುಷ್ಯರಿಗೆ ಯಾವ ಮಾತಿನ ಬಗ್ಗೆಯೂ ಸ್ವಲ್ಪ ಕೂಡ ಗೊತ್ತಿಲ್ಲ. ಈ ನಾಟಕದಲ್ಲಿ ಬ್ರಹ್ಮ ವಿಷ್ಣು ಶಂಕರರ ಪಾತ್ರ ಏನಾಗಿದೆ, ಧರ್ಮಸ್ಥಾಪಕರ ಪಾತ್ರ ಏನಾಗಿದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಮನುಷ್ಯರು ಅಂಧಶ್ರದ್ಧೆಗೆ ವಶ ಆಗಿ ಎಲ್ಲರಿಗೂ ಮುಕ್ತಿದಾತ ಎಂದು ಕರೆಯುತ್ತಾರೆ. ಸದ್ಗತಿಯನ್ನು ನೀಡುವಂತವರಿಗೆ ಗುರು ಎಂದು ಕರೆಯಲಾಗುತ್ತದೆ. ಈಗ ಸರ್ವರ ಸದ್ಗತಿದಾತ ಕೇವಲ ಒಬ್ಬ ಪರಂಪಿತ ಪರಮಾತ್ಮ ತಂದೆ ಆಗಿದ್ದಾರೆ. ಅವರು ಪರಮ ಗುರು ಆಗಿದ್ದಾರೆ. ಪುನಃ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಾರೆ. ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆಯ ಪಾತ್ರ ಅದ್ಭುತವಾದ ಪಾತ್ರ ಆಗಿದೆ. ಪರಮಾತ್ಮ ತಂದೆ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಮತ್ತು ಉಳಿದ ಎಲ್ಲಾ ಧರ್ಮಗಳ ವಿನಾಶವನ್ನು ಮಾಡಿಸುತ್ತಾರೆ. ಇನ್ನು ಧರ್ಮ ಸ್ಥಾಪಕರು ಕೇವಲ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ಸ್ಥಾಪನೆ ಮತ್ತು ವಿನಾಶದ ಕಾರ್ಯವನ್ನು ಮಾಡಿಸುವಂತವರಿಗೆ ಗುರು ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಕಾಲರಿಗೆ ಕಾಲ ಆಗಿದ್ದೇನೆ, ಒಂದು ಧರ್ಮದ ಸ್ಥಾಪನೆಯನ್ನು ಮಾಡುತ್ತೇನೆ, ಉಳಿದ ಎಲ್ಲಾ ಧರ್ಮಗಳ ವಿನಾಶ ಆಗುತ್ತದೆ. ಅಂದರೆ ಈ ಜ್ಞಾನ ಯಜ್ಞದಲ್ಲಿ ಎಲ್ಲವೂ ಸ್ವಾಹ ಆಗುತ್ತದೆ. ನಂತರ ಯಾವ ಯುದ್ಧವೂ ನಡೆಯುವುದಿಲ್ಲ. ನಂತರ ಯಜ್ಞವನ್ನು ಕೂಡ ರಚನೆ ಮಾಡುವುದಿಲ್ಲ. ಈ ಯಜ್ಞದ ನಂತರ ಪುನಃ ಯಾವ ಯಜ್ಞವನ್ನೂ ಕೂಡ ರಚನೆ ಮಾಡುವುದಿಲ್ಲ. ಇಡೀ ವಿಶ್ವದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ. ಇನ್ನು ಉಳಿದವರೆಲ್ಲ ನಮಗೆ ಏನೂ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾರೆ. ನೀವೀಗ ನಮಗೆ ರಚಯಿತನ ಬಗ್ಗೆ ಗೊತ್ತಿಲ್ಲ, ರಚನೆಯ ಬಗ್ಗೆ ಗೊತ್ತಿಲ್ಲ ಎಂದು ಹೇಳುವುದಿಲ್ಲ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ. ಅಂದ ಮೇಲೆ ಮಕ್ಕಳಿಗೆ ಈಗ ಬಹಳಷ್ಟು ಖುಷಿಯಾಗಬೇಕು. ಆದರೆ ಮಾಯೆ ಮಕ್ಕಳನ್ನು ಹೇಗೆ ಎದುರಿಸುತ್ತದೆ ಅಂದರೆ ತಂದೆಯ ನೆನಪನ್ನೇ ಮಾಯೆ ಸಮಾಪ್ತಿ ಮಾಡಿಸಿ ಬಿಡುತ್ತದೆ. ಈಗ ಮಕ್ಕಳಾದ ನೀವು ಸುಖ ದುಃಖ ಮಾನ ಅಪಮಾನ ಎಲ್ಲವನ್ನೂ ಸಹನೆ ಮಾಡಿಕೊಳ್ಳಬೇಕು. ಹಾಗೆ ನೋಡಿದರೆ ಇಲ್ಲಿ ಯಾರೂ ಕೂಡ ನಿಮ್ಮ ಅಪಮಾನವನ್ನು ಮಾಡುವುದಿಲ್ಲ. ಒಂದು ವೇಳೆ ಅಂತಹ ಯಾವುದಾದರೂ ಮಾತು ನಡೆದರೆ ನೀವು ಪರಮಾತ್ಮ ತಂದೆಗೆ ರಿಪೋರ್ಟ್ ಅನ್ನು ಮಾಡಬೇಕು. ಅಂದರೆ ತಂದೆಯ ಸಮ್ಮುಖದಲ್ಲಿ ಅನ್ಯರು ನಮಗೆ ಈ ರೀತಿ ಅಪಮಾನವನ್ನು ಮಾಡಿದರು ಎಂದು ತಿಳಿಸಬೇಕು. ಮಕ್ಕಳು ರಿಪೋರ್ಟ್ ಅನ್ನು ಮಾಡದೇ ಇದ್ದರೆ ಮಕ್ಕಳಿಗೆ ಬಹಳಷ್ಟು ಪಾಪ ಬರುತ್ತದೆ. ತಂದೆಯ ಸಮ್ಮುಖದಲ್ಲಿ ಏನು ಘಟನೆ ನಡೆದಿದೆಯೋ ಅದನ್ನು ತಿಳಿಸಿದರೆ ತಂದೆ ಯಾರು ನಿಮಗೆ ಅಪಮಾನವನ್ನು ಮಾಡಿದ್ದಾರೋ ಅವರಿಗೂ ಎಚ್ಚರಿಕೆಯನ್ನು ನೀಡುತ್ತಾರೆ. ಸರ್ಜನ್ನ ಸಮ್ಮುಖದಲ್ಲಿ ಏನನ್ನೂ ಮುಚ್ಚಿಡಬಾರದು. ಪರಮಾತ್ಮ ತಂದೆ ಬಹಳ ದೊಡ್ಡ ಸರ್ಜನ್ ಆಗಿದ್ದಾರೆ. ಇದಕ್ಕೆ ಜ್ಞಾನದ ಇಂಜೆಕ್ಷನ್ ಎಂದು ಕರೆಯಲಾಗುತ್ತದೆ ಮತ್ತು ಜ್ಞಾನದ ಅಂಜನಾ ಎಂದು ಕರೆಯಲಾಗುತ್ತದೆ. ಅಂಜನಕ್ಕೆ ಜ್ಞಾನದ ಕಾಡಿಗೆ ಎಂದು ಕರೆಯಲಾಗುತ್ತದೆ. ಜಾದುವಿನ ಮಾತಂತೂ ಇಲ್ಲಿ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪತಿತರಿಂದ ಪಾವನರಾಗುವಂತಹ ಯುಕ್ತಿಯನ್ನು ನಿಮಗೆ ತಿಳಿಸುವುದಕ್ಕೋಸ್ಕರ ನಾನು ಬಂದಿದ್ದೇನೆ. ನೀವು ಪವಿತ್ರರಾಗದೇ ಇದ್ದರೆ ಜ್ಞಾನ ಧಾರಣೆಯಾಗಲು ಸಾಧ್ಯ ಇಲ್ಲ. ಕಾಮವಿಕಾರಕ್ಕೆ ವಶ ಆಗುವ ಕಾರಣ ಪುನಃ ಮಕ್ಕಳ ಮೂಲಕ ಪಾಪದ ಕಾರ್ಯ ನಡೆಯುತ್ತಿರುತ್ತದೆ. ನೀವೀಗ ಕಾಮವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು. ಯಾರು ಸ್ವಯಂ ವಿಕಾರಕ್ಕೆ ವಶ ಆಗುತ್ತಾರೋ ಅವರು ಅನ್ಯರಿಗೆ ವಿಕಾರಕ್ಕೆ ವಶ ಆಗಬೇಡಿ ಎಂದು ಹೇಳಲು ಸಾಧ್ಯ ಇಲ್ಲ. ಅಂದ ಮೇಲೆ ವಿಕಾರಕ್ಕೆ ವಶ ಆಗುವುದು ಮಹಾಪಾಪ ಆಗಿದೆ. ಪರಮಾತ್ಮ ತಂದೆ ಒಂದು ಕಥೆಯನ್ನು ಹೇಳುತ್ತಾರೆ. ಪಂಡಿತ ರಾಮ ರಾಮ ಎಂದು ಕರೆಯಿರಿ, ಆಗ ಸಮುದ್ರವನ್ನು ಪಾರು ಮಾಡಿ ಹೋಗಬಹುದು ಎಂದು ಹೇಳಿದ. ಆದರೆ ತಾನು ಸ್ವಯಂ ಸಮುದ್ರದಲ್ಲಿ ಮುಳುಗಿ ಹೋದ ಎಂದು ಹೇಳುತ್ತಾರೆ. ಮನುಷ್ಯರು ತಿಳಿದುಕೊಂಡಿದ್ದಾರೆ ಅದು ನೀರಿನ ಸಾಗರ ಆಗಿದೆ ಎಂದು. ಹೇಗೆ ಆಕಾಶಕ್ಕೆ ಅಂತ್ಯ ಇಲ್ಲವೋ ಅದೇ ರೀತಿ ಸಮುದ್ರದ ಅಂತ್ಯ ಕೂಡ ಹುಡುಕಲು ಸಾಧ್ಯ ಇಲ್ಲ. ಅಂದರೆ ಸಮುದ್ರಕ್ಕೂ ಕೂಡ ಅಂತ್ಯ ಇಲ್ಲ, ಬ್ರಹ್ಮ ಮಹಾತತ್ವಕ್ಕೂ ಕೂಡ ಅಂತ್ಯ ಇಲ್ಲ. ಮನುಷ್ಯರು ಅಂತ್ಯವನ್ನು ಹುಡುಕಲು ಪುರುಷಾರ್ಥ ಮಾಡುತ್ತಾರೆ. ಸತ್ಯಯುಗದಲ್ಲಿ ಅಂತ್ಯವನ್ನು ಹುಡುಕಲು ನೀವು ಪುರುಷಾರ್ಥವನ್ನು ಮಾಡುವುದಿಲ್ಲ. ಈ ಕಲಿಯುಗದಲ್ಲಿ ಜನ ಎಷ್ಟೋ ದೂರದವರೆಗೆ ಹೋಗಿ ಪುನಃ ವಾಪಸ್ ಬರುತ್ತಾರೆ. ಪೆಟ್ರೋಲ್ ಇರದೇ ಇದ್ದರೆ ಹೋದಂತವರು ಪುನಃ ಹೇಗೆ ವಾಪಸ್ ಬರಲು ಸಾಧ್ಯ? ಇದು ವಿಜ್ಞಾನಿಗಳ ಅತಿಯಾದ ಅಹಂಕಾರ ಆಗಿದೆ. ವಿಜ್ಞಾನದ ಶಕ್ತಿಯ ಮೂಲಕ ಅವರು ವಿನಾಶವನ್ನು ಮಾಡುತ್ತಾರೆ. ಏರೋಪ್ಲೇನ್ನ ಮೂಲಕ ಸುಖ ಕೂಡ ಸಿಗುತ್ತದೆ, ಪುನಃ ಅದೇ ಏರೋಪ್ಲೇನ್ನ ಮೂಲಕ ಅತಿ ದುಃಖ ಕೂಡ ಸಿಗುತ್ತದೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್. ಎಂದು ಯಾವ ಕಾರಣದಿಂದಲೂ ಶಿಕ್ಷಣವನ್ನು ಕಲಿಯುವುದನ್ನು ಬಿಡಬಾರದು. ಶಿಕ್ಷೆ ಬಹಳ ಕಠಿಣ ಆಗಿದೆ. ಆ ಶಿಕ್ಷೆಯಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಎಲ್ಲಾ ವ್ಯಕ್ತಿಗಳ ಸಂಘದಿಂದ ದೂರಾಗಿ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಎಂದು ಮುನಿಸಿಕೊಳ್ಳಬಾರದು. ಸೆಕೆಂಡ್ ಪಾಯಿಂಟ್. ಜ್ಞಾನದ ಇಂಜೆಕ್ಷನ್ ಅನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ, ಅಥವಾ ಪರಮಾತ್ಮ ತಂದೆ ಜ್ಞಾನದ ಅಂಜನವನ್ನು ನೀಡುವಂತವರಾಗಿದ್ದಾರೆ. ಆ ಅವಿನಾಶಿ ಸರ್ಜನ್ ಆದಂತಹ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಯಾವ ಮಾತನ್ನೂ ಮುಚ್ಚಿಡಬಾರದು. ಪರಮಾತ್ಮ ತಂದೆಗೆ ಸತ್ಯವನ್ನು ಹೇಳಿದರೆ ತಂದೆ ತಕ್ಷಣ ಎಚ್ಚರಿಕೆಯನ್ನು ನೀಡುತ್ತಾರೆ. ಇಂದಿನ ವರದಾನ ಆಗಿದೆ. ತನುವಿನ ಆರೋಗ್ಯ, ಮನಸ್ಸಿನ ಖುಷಿ ಮತ್ತು ಧನದ ಸಮೃದ್ಧಿಯ ಮೂಲಕ ಶ್ರೇಷ್ಠ ಭಾಗ್ಯಶಾಲಿಗಳಾಗಿ ಸಂಗಮ ಯುಗದಲ್ಲಿ ಸದಾ ಸ್ವಸ್ಥಿತಿಯಲ್ಲಿ ಸ್ಥಿತ ಆಗಿದ್ದರೆ ತನುವಿನ ಕರ್ಮ ಭೋಗ ಕೂಡ ನೇಣಿನ ಸಮಾನ ಆಗಿರುವಂತದ್ದು ಮುಳ್ಳಿನ ಸಮಾನ ಆಗಿಬಿಡುತ್ತದೆ. ಅಂದರೆ ನೇಣಿನ ಸಮಾನ ಎಂದು ಅನುಭವ ಆಗಬೇಕಾಗಿದ್ದ ಕಾಯಿಲೆ ಮುಳ್ಳಿನ ಸಮಾನ ಎಂದು ಅನುಭವ ಆಗುತ್ತದೆ. ತನುವಿನ ರೋಗ ಯೋಗದ ಮೂಲಕ ಪರಿವರ್ತನೆ ಆಗುತ್ತದೆ. ಅಂದರೆ ತನುವಿನ ರೋಗವನ್ನು ನೀವು ಯೋಗದಲ್ಲಿ ಸ್ಥಿತಾಗಿ ಪರಿವರ್ತನೆ ಮಾಡಿಕೊಳ್ಳುತ್ತೀರಾ. ಆದ್ದರಿಂದ ಸದಾ ಆರೋಗ್ಯವಂತರಾಗಿರುತ್ತೀರ. ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತ ಆಗಿರುವ ಕಾರಣ ಖುಷಿಯ ಖಜಾನೆಯಿಂದ ಸದಾ ಸಂಪನ್ನರಾಗಿದ್ದೀರಾ. ಆದ್ದರಿಂದ ಮನಸ್ಸಿಗೆ ಖುಷಿ ಕೂಡ ಪ್ರಾಪ್ತಿಯಾಗಿದೆ ಮತ್ತು ಜ್ಞಾನ ಧನ ಎಲ್ಲಾ ಧನಕ್ಕಿಂತ ಶ್ರೇಷ್ಠ ಆಗಿದೆ. ಯಾರ ಬಳಿ ಜ್ಞಾನ ಧನ ಇದೆಯೋ ಪ್ರಕೃತಿ ಕೂಡ ಸ್ವತಃ ಅವರ ದಾಸಿಯಾಗಿ ಬಿಡುತ್ತದೆ ಮತ್ತು ನಿಮ್ಮ ಸರ್ವ ಸಂಬಂಧ ಒಬ್ಬ ತಂದೆಯ ಜೊತೆಗೆ ಜೋಡಣೆ ಆಗಿದೆ. ಪವಿತ್ರ ಹಂಸಗಳ ಸಂಪರ್ಕದಲ್ಲಿ ನೀವು ಇದ್ದೀರಾ. ಪವಿತ್ರ ಹಂಸಗಳೇ ನಿಮ್ಮ ಸಂಪರ್ಕದಲ್ಲಿ ಇದ್ದಾರೆ. ಆದ್ದರಿಂದ ಶ್ರೇಷ್ಠ ಭಾಗ್ಯಶಾಲಿ ಆಗುವಂತಹ ವರದಾನ ಸ್ವತಃ ಪ್ರಾಪ್ತಿಯಾಗಿದೆ. ಇಂದಿನ ಶ್ಲೋಗನ್ ಆಗಿದೆ, ನೆನಪು ಮತ್ತು ಸೇವೆ ಎರಡರ ಬ್ಯಾಲೆನ್ಸ್ ಡಬ್ಬಲ್ ಲಾಕ್ ಆಗಿದೆ. ನೆನಪು ಮತ್ತು ಸೇವೆ ಅನ್ನುವ ಡಬ್ಬಲ್ ಲಾಕ್ ಈಗ ನಿಮ್ಮ ಬಳಿ ಇರಬೇಕು. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತಾಗುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ಅಂತರ್ಮುಖಿಗಳಾಗಿ. ಹೇಗೆ ದೇಹದ ಸ್ವರೂಪದ ಸ್ಮೃತಿ ಅನೇಕ ಜನ್ಮದಿಂದ ಸ್ವಾಭಾವಿಕ ಆಗಿಬಿಟ್ಟಿದೆ, ಅದೇ ರೀತಿ ನಿಮ್ಮ ನಿಜ ಸ್ವರೂಪದ ಸ್ಮೃತಿಯ ಅನುಭವವನ್ನು ಸ್ವಲ್ಪ ಸಮಯಕ್ಕೋಸ್ಕರ ನಿಮಗೆ ಅನುಭವ ಮಾಡಲು ಸಾಧ್ಯ ಆಗುವುದಿಲ್ಲ ಏನು? ಅಂದ ಮೇಲೆ ಈ ಮೊದಲನೆಯ ಪಾಠವನ್ನು ಮೊದಲು ಕಂಪ್ಲೀಟ್ ಮಾಡಿಕೊಳ್ಳಿ. ಅಂದರೆ ಮೊದಲನೆಯ ಪಾಠವನ್ನು ಸಂಪೂರ್ಣ ಕಲಿಯಿರಿ. ಆಗ ಆತ್ಮ ಅಭಿಮಾನಿ ಸ್ಥಿತಿಯ ಮೂಲಕ ಸರ್ವ ಆತ್ಮರಿಗೂ ಸಾಕ್ಷಾತ್ಕಾರವನ್ನು ಮಾಡಿಸಲು ನಿಮಿತ್ತ ಆಗುತ್ತೀರಾ. ಒಳ್ಳೆಯದು. ಓಂ ಶಾಂತಿ.